मम वाचमिमां सुप्तां सञ्जीवयत्यखिलशक्ति सरस्वताम्ना अन्यांश्च हस्तचरणश्च गणत्वादीन् प्राणान् नमो भगवते पुरुषाय तुष्यते यस्मात् ब्रह्मेन्द्र रुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् निकृन्तति सर्वोत्तमो विष्णुरथोरमा च ब्रह्मा च वायुश्च तदीयपत्युम् अन्ये च देवाः सततम् प्रसन्ना हरौ सुभक्तिम् मयि सन्दिशन्तु श्रीगुरुभ्यो नमः हरिः जन्माद्यस्य यतो अन्वयादितरतश्चार्थेष्वभिघ्नस्वरात् तेने ब्रह्महृदाय आदिकवये मुह्यन्ति यम् सूरयः तेजो वारिमृताम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि सृष्टिस्थित्यप्ययेहानेतिरिशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकरगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतम् महान्तम् पर्वपवित्रवाद श्रीमद्भागवतमहापुराणदल्लि सप्तमस्कन्धदल्लि ಶ್ರೀ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಪ್ರಹ್ಲಾದರಾಜನ ಅಪೂರ್ವವಾದಂಥ ಸಾಧನೆ ಅದಕ್ಕೆ ಫಲವಾಗಿ ಶ್ರೀ ನರಸಿಂಹದೇವರು ಮಾಡಿದ ಪರಮಾನುಗ್ರಹ ಅವುಗಳನ್ನೆಲ್ಲ ವರ್ಣನೆ ಮಾಡಿ ಅನಂತರ ಅಷ್ಟಮಸ್ಕಂಧದಲ್ಲಿ ಭಗವಂತನ ವಿವಿಧ ಮನ್ವಂತರಗಳಲ್ಲಿ ಮಾಡಿದಂತಹ ಪ್ರಾದುರ್ಭಾವಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಯಜ್ಞನಾಮಕ ಭಗವಂತರ ಅವತಾರದ ಹಿರಿಮೆಯನ್ನು ತಿಳಿಸ್ತಾ ಇದ್ದಾರೆ. ಆಕೂತಿ, ದೇವಹೂತಿ, ಪ್ರಸೂತಿ ಅಂತಕ್ಕಂಥ ಮೂರು ಜನ ಹೆಣ್ಮಕ್ಕಳನ್ನು ಸ್ವಯಂಭೂಮನು ಏನು ಪಡೆದಿದ್ರು ಅದರಲ್ಲಿ ದೇವಹೂತಿಯ ಪುತ್ರತ್ವೇನ ಸ್ವತಃ ಭಗವಂತನ ಕಪಿಲ ರೂಪದಿಂದ ಪ್ರಾದುರ್ಭೂತನಾಗಿದ್ದಾನೆ. ಆನಂತರ ಪ್ರಸೂತಿ ದೇವಿಯಲ್ಲಿ ದಕ್ಷ ಪ್ರಜಾಪತಿಯಿಂದ ಹುಟ್ಟಿದ ಮೂರ್ತಿ ಅಂತಕ್ಕಂತಹ ಮಗಳ ಮಗನಾಗಿ ನಾರಾಯಣ, ಹರಿ, ಕೃಷ್ಣ ಮೊದಲಾದ ರೂಪಗಳಿಂದ ಪರಮಾತ್ಮ ಅವತಾರ ಮಾಡಿದ್ದಾನೆ. ಇನ್ನು ಆಕೂತಿಯನ್ನು, ರುಚಿಯನ್ನು ಪ್ರಜಾಪತಿಗೆ ಕೊಟ್ಟು ಸ್ವಯಂಭೂವನ್ನು ವಿವಾಹ ಮಾಡಿದ್ದಾರೆ. ರುಚಿ ಪ್ರಜಾಪತಿಗೆ ಆಕೂತಿ ದೇವಿಯಲ್ಲಿ ಯಜ್ಞನಾಮಕ ಪರಮಾತ್ಮ ಮತ್ತು ದಕ್ಷಿಣಾನಾಮಕಳಾದ ಮಹಾಲಕ್ಷ್ಮೀ ದೇವಿ ಅವತಾರ ಮಾಡಿದ್ದಾರೆ. ಇದು ಬಹಳ ವಿಶಿಷ್ಟವಾದಂಥ ಒಂದು ಪ್ರಸಂಗ. ಸ್ವತಃ ಲಕ್ಷ್ಮೀನಾರಾಯಣರೇ ಒಬ್ಬೇ ವ್ಯಕ್ತಿಯ ಮಕ್ಕಳಾಗಿ ಅವತಾರ ಮಾಡ್ತಾ ಇದ್ದಾರೆ. ಋಷಿ ಪ್ರಜಾಪತಿ ಮತ್ತು ಆಕೂತಿ ದೇವಿಯಲ್ಲಿ ಅವತಾರ ಮಾಡಿದ ಯಜ್ಞ ಸಾಕ್ಷಾತ್ ನಾರಾಯಣ, ಅವತಾರ ಮಾಡಿದ ದಕ್ಷಿಣ ರವಿ ಸಾಕ್ಷಾತ್ ಮಹಾಲಕ್ಷ್ಮಿ ಹೀಗೆ ಅವತಾರ ಮಾಡಿದ್ದಾರೆ. ಅವರಿಬ್ಬರು ಜೊತೆಯಾಗಿ ಅವತಾರ ಮಾಡಿದ್ದಾರೆ. ಅದು ಒಂದು ಸೂಚನೆ. ಯಜ್ಞಕ್ಕೆ ನಾರಾಯಣ, ದಕ್ಷಿಣೆಗೆ ಮಹಾಲಕ್ಷ್ಮಿ. ಆದ್ದರಿಂದ ಯಜ್ಞ ದಕ್ಷಿಣ ಇಬ್ಬರು ಜೊತೆಯಾಗಿರೋದ್ರಿಂದ ಯಾವುದೇ ಒಂದು ಯಜ್ಞವನ್ನು ದಕ್ಷಿಣ ಇಲ್ಲದೆ ಮಾಡಿದಾಗ ಅದು ಲಕ್ಷ್ಮೀನಾರಾಯಣರ ವಿಯೋಗ ಕಲ್ಪನೆ ಮಾಡಿದಾಗುತ್ತೆ. ಆದ್ದರಿಂದ ಪ್ರತಿಯೊಂದು ಕಾರ್ಯವನ್ನು ಸಹ ಯಜ್ಞದಲ್ಲೇ ದಕ್ಷಿಣೆ ಕೊಡಬೇಕು ಅಂತ ಒಂದರ್ಥ. ಯಾವುದೇ ಕಾರ್ಯವನ್ನು ದಕ್ಷಿಣ ಸಮೇತವಾಗಿ ಮಾಡಿದಾಗ ಅದು ಯಜ್ಞವಾಗುತ್ತೆ ಅಂತ ಇನ್ನೊಂದರ್ಥ. ಅಂತೂ ಲಕ್ಷ್ಮೀನಾರಾಯಣರ ಚಿಂತನೆಗೆ ಅಪೂರ್ವವಾದಂತಹ ಆ ಒಂದು ಚಿತ್ರವನ್ನು ಅಲ್ಲಿ ಕೊಟ್ಟಿದ್ದಾರೆ. ಮುಂದೆ ಯಜ್ಞನಾಮಕ ಪರಮಾತ್ಮನನ್ನ ಸ್ವಯಂಭೂವನು ತನ್ನ ಮಗನನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಅದು ಪುತ್ರಿಕಾ ಪುತ್ರ ಧರ್ಮ ಅಂತ ಕರೀತಾರೆ. ಅಂದರೆ ಸಾಮಾನ್ಯವಾಗಿ ಗಂಡು ಮಕ್ಕಳಿಲ್ಲದೆ ಇದ್ದವರು ತಮ್ಮ ಹೆಣ್ಣು ಮಗಳ ಮಗನನ್ನ ತಮ್ಮ ಮಗನನ್ನಾಗಿ ಮಾಡಿಕೊಂಡು ಸಾಗಿಸೋದು ಒಂದು ವಿಚಿತ್ರವಾದಂತಹ ಪದ್ಧತಿ. ಎಷ್ಟೋ ದಿನ ಆ ರೀತಿ ಮಾಡಿಕೊಂಡಿದ್ದ ನಾವು ಕೇಳುತ್ತೇವೆ. ಬಾಲ್ಹೀಕ ರಾಜ ಆ ರೀತಿಯಾಗಿ ಬಾಲ್ಹೀಕ ದೇಶಕ್ಕೆ ಸೇರಿದ್ದು ಮಹಾಭಾರತದ ಪ್ರಸಿದ್ಧವಾದದ್ದು. ಬಭ್ರುವಾಹನ ಅರ್ಜುನನ ಮಗನಾಗಿದ್ದವನು ಆ ವೀರಸೇನನ ಮಗನಾಗಿ ಅಲ್ಲೇ ಉಳಿದಿದ್ದು ಅದೊಂದು ನಿದರ್ಶನ. ಇಲ್ಲಿ ಮಕ್ಕಳು ಇಲ್ಲದೆ ಗಂಡು ಮಕ್ಕಳು ಇಲ್ಲದೆ ಇದ್ದವ್ರು ಮಾಡಿಕೊಳ್ತಕ್ಕಂಥ ಪ್ರಕ್ರಿಯೆ. ಆದರೆ ಸ್ವಯಂಭೂ ಮನುಬಿಗೆ ಸ್ವತಃ ಪ್ರಿಯವ್ರತ ರಾಜ, ಉತ್ತಾನಪಾದ ರಾಜನಂತ ಗಂಡು ಮಕ್ಕಳಿದ್ದಾರೆ. ಇಷ್ಟಾದರೂ ತನ್ನ ಮಗಳ ಮಗನನ್ನ ತಾನು ತನ್ನ ಮಗ ಅಂತ ಸ್ವೀಕಾರ ಮಾಡಿದರೆ, ದೌಹಿತ್ರನನ್ನ ಪುತ್ರ ಅಂತ ಸ್ವೀಕಾರ ಮಾಡುತ್ತಾನೆ. ಯಾತಕ್ಕೆ ಅಂದ್ರೆ ಹೇಳ್ತಾರೆ, ಬೇರೆ ಕಾರಣಕ್ಕಲ್ಲ, ಸಾಕ್ಷಾತ್ ಭಗವಂತನೇ ಯಜ್ಞನಾಮಕನಾಗಿ ಅವತಾರ ಮಾಡ್ತಾನೆ ಅಂತ ಆತನಿಗೆ ಸೂಚನೆಯಾಗಿತ್ತಂತೆ. ಅಂತ ಭಗವಂತನಿಗೆ ತಂದೆ ಅನಿಸಿಕೊಡಬೇಕು ಅನ್ನೋ ವಿಶೇಷ ಕಾರಣಕ್ಕೋಸ್ಕರ ಸ್ವತಃ ತಾನು ಗಂಡು ಮಕ್ಕಳಿದ್ರೂ ಹಾಗೆ ಸ್ವೀಕಾರ ಮಾಡಿದ ಅಂತ ಹೇಳುತ್ತಾರೆ. ಇದೊಂದು ಪುತ್ರಿಕಾ ಪುತ್ರ ಧರ್ಮದೊಳಗೆ ಬಹಳ ವಿಚಿತ್ರವಾದಂತಹ ಒಂದು ಪ್ರಸಂಗ. ಸ್ವಯಂಭೂ ಮನುವಿನ ಅನುಸಂಧಾನ ಕ್ರಮವನ್ನ ವಿಶೇಷ ಸೂಚಿಸತಕ್ಕಂಥ ಒಂದು ಭಾಗ. ಅಂಥ ಸ್ವಯಂಭೂಮನು ಮುಂದೆ ತಾನು ಈ ಕಡೆ ಯಜ್ಞ ಮತ್ತು ದಕ್ಷಿಣೆಯರ ಪುತ್ರತ್ವೇನ 12 ಜನ ಗಂಡ್ಮಕ್ಕಳು ಹುಟ್ಟಿದರು. ತೋಷ, ಸಂತೋಷ, ಪ್ರತೋಷ ಇತ್ಯಾದಿಯಾಗಿ 12 ಜನ ದ್ವಾದಶ ಪುತ್ರರು ಹುಟ್ಟುತ್ತಾ ಇದ್ದಾರೆ. ಕೊನೆಗ ಸ್ವಯಂಭೂಮನು ಈ ಎಲ್ಲಾ ಕಾರ್ಯವನ್ನು ಮುಗಿಸಿದ ಮೇಲೆ ತಾನು ಸುನಂದ ಅಂತಕ್ಕಂತಹ ವಿಶೇಷವಾದ ಪ್ರದೇಶದೊಳಗೆ ಭಗವಂತನ ಆರಾಧನೆಯನ್ನು ಮಾಡ್ತಾ ಕೂತಿದ್ದಾನೆ. ಆತನ ಸಿದ್ಧಿ ಯಾವ ಮಟ್ಟಕ್ಕೆ ಮುಟ್ಟಿತು ಅಂದರೆ ಮಂತ್ರದಷ್ಟ ಮುನಿ ಆಗ್ತಾ ಇದ್ದಾನೆ. ಸ್ವಯಂಭೂಮನು ವೇದ ಮಂತ್ರಗಳನ್ನು ಕಾಣ್ತಾ ಇದ್ದಾನೆ, ಉಪನಿಷತ್ತನ್ನು ಕಾಣ್ತಾನೆ. ಆಗ ಆತ ಕಂಡ ಉಪನಿಷತ್ತೇ ಈಶಾವಾಸ್ಯ ಉಪನಿಷತ್ತು ಅಂತ ಪ್ರಸಿದ್ಧವಾಗಿತ್ತು. ಈಶಾವಾಸ್ಯ ವಿಧಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇರ ತಕ್ತೇನ ಭುಂಜೀಥಾ ಮಾದೃಧ ಕಸ್ಯ ಸಿದ್ಧನಂ. ಇಂಥ ಉಪನಿಷತ್ತನ್ನ ಆ ಮಹಾನುಭಾವ ಕಂಡಿದ್ದನ್ನ ಸ್ವತಃ ಭಾಗವತ ಪುರಾಣ ಹೇಳ್ತಾ ಇತ್ತು. ಅಲ್ಲಿ ಆತ್ಮಾವಾಸ್ಯವಿದಂ ಸರ್ವಂ ಅಂತ ಆನುಕೂರ್ಯವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಅನುವಾದ ಮಾಡಿದ್ದರಿಂದ ಅಷ್ಟೇ ಹೊರತು ಬೇರೆ ಅಲ್ಲ. ಬಹಳ ಮುಖ್ಯವಾದಂಥ ಒಂದು ಸಂಗತಿ ಇಲ್ಲಿ ಅಂದರೆ ಈಶಾವಾಸ್ಯ ಉಪನಿಷತ್ತು ಜಗತ್ತಿಗೆ ಗೊತ್ತಿದೆ. ಯಾವುದೇ ಒಂದು ವೇದ ಮಂತ್ರವನ್ನ ಉಪನಿಷತ್ತುಗಳನ್ನ ಅಧ್ಯಯನ ಮಾಡಬೇಕಾದರೆ ಋಷಿ, ದೇವತಾ, ಛಂದಸ್ಸು, ಅರ್ಥ ಈ ನಾಲ್ಕರ ಪರಿಜ್ಞಾನ ಇಲ್ಲದೆ ಹೋದರೆ ಆ ವೇದ ಓದಿದ್ದು ಸಾರ್ಥಕವಾಗೋದಿಲ್ಲ, ಅಲ್ಲ ಅನರ್ಥಕರವಾಗುತ್ತೆ ಅಂತ ಶಾಸ್ತ್ರ. ಯೋಹವ ಅವಿದಿತ ಛಂದೋ ಬ್ರಾಹ್ಮಣೇನ ದೇವತೇನ ಮಂತ್ರೇಣ ಯಜತಿ ಯಾಜಯತಿ ಅಧ್ಯಾಪಯತಿ. ಅಂಥವನು ಓದೋದು, ಯಜ್ಞ ಮಾಡೋದು, ಏನಾದ್ರು ಜಪ ಮಾಡೋದು ಮಾಡಿಬಿಟ್ರೆ ಅವನು ಒಳ್ಳೆಯದನ್ನು ಕಾಣೋದಿಲ್ಲ, ಅಲ್ಲ ಅವನು ಸ್ಥಾಡುರ್ವರ್ಚತಿ ಗರ್ತೇವಾ ಪದ್ಯತೆ ಪ್ರಮೀಯತೆ ಅಂದರೆ ಅನರ್ಥ ಗುರಿಯಾಗ್ತಾನೆ, ಅವನಿಗೆ ಅಪಮೃತ್ಯು ಬರುತ್ತೆ, ಹೀಗೆಲ್ಲ ಹೇಳ್ತಾನೆ. ಬಹಳಷ್ಟು ದುರಂತವನ್ನು ಕಾಣ್ತಾನೆ. ಅಂದರೆ ವೇದ ಮಂತ್ರಗಳನ್ನು ನೋಡಿದ್ರೆ ಎಷ್ಟು ಎಚ್ಚರಿಕೆ ಬೇಕು. ಪ್ರತಿಯೊಂದು ಮಂತ್ರ ಅಂದ್ರೆ ಋಷಿ ದೇವತಾರ ಹೇಳಲೇಬೇಕಾಗಿಲ್ಲ ಹೋದ್ರೆ ಅದಕ್ಕೆ ರಹಸ್ಯ ಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ವಿಶ್ವಾಮಿತ್ರಿ ಅದಕ್ಕೆ ಹೇಳ್ತೇವೆ. ಇದನ್ನ ಎಷ್ಟೋ ದಿನ ಅದು ಕಷ್ಟಾರ್ಟ್ ಮಾಡಿಬಿಡ್ತಾರೆ, ಡೈರೆಕ್ಟ್ ಜಪಾನೇ ಮಾಡಿಬಿಡೋದು, ಅದನ್ನೆಲ್ಲ ಹೇಳೋದೇ ಇಲ್ಲ. ಅದಕ್ಕೆ ಹೇಳಿದ ಆ ರೀತಿ ಮಾಡಿದರೆ ಅಪಮೃತ್ಯು ಬರುತ್ತೆ, ಅನರ್ಥವಾಗುತ್ತೆ ಅಂತ ಹೇಳಿದೆ. ಇವರು ಟೈಮ್ ಸೇವ್ ಮಾಡೋದಕ್ಕೋಸ್ಕರ ಇವ್ರು ಮಾಡ್ತಕ್ಕ ಬುದ್ಧಿವಂತಿಕೆ ಆ ಮಾಡಾಗಿಲ್ಲ. ಇವತ್ತು ದಶೋಪನಿಷತ್ತುಗಳನ್ನೇ ತಗೊಳ್ಳಿ, ಜಗತ್ತಿನ ಇತಿಹಾಸದೊಳಗೆ ಆ 10 ಉಪನಿಷತ್ತುಗಳಿಗೆ ಋಷಿ, ದೇವತೆ, ಛಂದಸ್ಸು ಎಲ್ಲ ಹೇಳಿದ್ದಿರೋ ಶ್ರೀಮದ್ ಆಚಾರ್ಯರು ಒಬ್ಬರೇನೆ. ಉಳಿದವರು ನೇರವಾಗಿ ಅರ್ಥವನ್ನು ಬರೀತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡಿದ್ರು. ಮೊಟ್ಟ ಮೊದಲ ಬಾರಿಗೆ ಶ್ರೀಮದ್ ಆಚಾರ್ಯರು ಪ್ರತಿಯೊಂದು ಉಪನಿಷತ್ತಿಗೂ ಸಹ ಋಷಿ ಯಾರು, ದೇವತೆ ಯಾರು ಮೊದಲಾದ ವಿಶೇಷ ಅಂಶಗಳನ್ನು ಹೇಳ್ತಾ ಹೋಗ್ತಾರೆ. ಉದಾಹರಣೆಗೆ ಇದನ್ನೇ ನಾವು ತಗೊಂಡ್ರೆ ಈಶಾವಾಸ್ಯ ಉಪನಿಷತ್ ಭಾಷ್ಯಕ್ಕೆ ಭಾಷ್ಯದಲ್ಲಿ ಆಚಾರ್ಯರು ಆರಂಭದಲ್ಲಿ ಹೇಳೋದೇ ಇದನ್ನು. ಸ್ವಯಂಭೂ ಮನೋಹ ಏತೈಹಿ ಮಂತ್ರೈಹಿ ಆಕೂತಿಸೂನುಂ ಭಗವಂತಂ ಸದೌಹಿತ್ರಂ ಯಜ್ಞನಾಮಾನಂ ತುಷ್ಟಾವ. ಅದಕ್ಕೊಂದೇ ಮಾತ್ರ ಎಲ್ಲ ವಿಷಯ ಹೇಳಿಬಿಡ್ತಾರೆ ಆಚಾರ್ಯ. ತನ್ನ ಯಜ್ಞನಾಮಕ ಭಗವಂತನ ಆರಾಧನೆ ಮಾಡಿದ್ದಾರೆ, ಅದಕ್ಕೋಸ್ಕರ ಆ ಉಪನಿಷತ್ತಿಗೆ ಯಾಜ್ಞೇಯೋಪನಿಷತ್ತು ಅಂತ ಹೆಸರು. ಯಜ್ಞನಾಮಕ ಪರಮಾತ್ಮನೇ ದೇವತೆಯಾದ್ದರಿಂದ ಯಾಜ್ಞೇಯೋಪನಿಷತ್ತು ಅಂತ ಕರೀತಾರೆ. ಜೊತೆಗೆ ಅದು ಮಂತ್ರರೂಪವಾದ್ದರಿಂದ ಮಂತ್ರೋಪನಿಷತ್ತು ಅಂತಲೂ ಕರೀತಾರೆ. ಹೀಗೆ ಯಾಜ್ಞೇಯ ಮಂತ್ರೋಪನಿಷತ್ತು ಅಂದ್ರೆ ಈಶಾವಾಸ್ಯ ಉಪನಿಷತ್ತು, ದ್ರಷ್ಟಾರಮಣಿ ಸ್ವಯಂಭೂವನು. ಇದನ್ನು ಭಾಗವತ ಪುರಾಣ ಹೇಳ್ತಾ ಇದೆ. ಅದಕ್ಕೆ ಭಾಗವತದ 5 ವೈಶಿಷ್ಟ್ಯಗಳನ್ನು ಹೇಳಬೇಕಾದ್ರೆ ವೇದಾರ್ಥ ಪರಿಬ್ರಹ್ಮಿತ ಅಂತ ಹೇಳಿದ್ರಲ್ಲ, ಅದಕ್ಕೊಂದು ದೃಷ್ಟಾಂತ ಇದೆ. ಇದರ ಉಪಯೋಗವನ್ನ, ಈ ಭಾಗವತದ ಉಪಯೋಗವನ್ನು ಪಡೆದಂತಹ ಆಚಾರ್ಯ ಶ್ರೀಮದ್ ಆಚಾರ್ಯ. ಈಶಾವಾಸ್ಯ ಉಪನಿಷತ್ ಭಾಷ್ಯದೊಳಗೆ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ವಾಕ್ಯಗಳನ್ನು ಉಲ್ಲೇಖ ಮಾಡುತ್ತಾ ಕೊನೆಗೆ ಹೇಳ್ತಾರೆ, ಭಾಗವತೇಚ ಅಯವೇವ ಅರ್ಥ ಉಕ್ತ, ಭಾಗವತ ಪುರಾಣದಲ್ಲಿ ಇದೇ ಅರ್ಥ ಬಂದಿದೆ ಅಂತ ಉಲ್ಲೇಖ ಮಾಡುತ್ತಾರೆ. ಅದು ಈಶಾವಾಸ್ಯ ಮಂತ್ರಕ್ಕೆ ಆಚಾರ್ಯರು ಕೊಟ್ಟಂತಹ ವಿವರಣೆ ಎಷ್ಟು ಅಪೂರ್ವ. ಭಾಗವತವನ್ನು ಯಾರು ಉಲ್ಲೇಖ ಮಾಡಿಕೊಳ್ಳಿಲ್ಲ, ಅವರಿಗೆ ಯಾವುದು ಗೊತ್ತಾಗಲೇ ಇಲ್ಲ. ಆದ್ದರಿಂದ ಭಾಗವತದ ಅಧ್ಯಯನ ಎಷ್ಟು ಸಮಗ್ರ ವೇದಾಧ್ಯಯನಾದಿಗಳಿಗೂ ಕೂಡ ತಾರಕ ಉಪಕಾರಕ ಮೊದಲು ತಿಳಿಸ್ತಾ ಇದ್ದಾರೆ. ಈ ರೀತಿ ಆತ ಮಂತ್ರವನ್ನು ಕಾಣ್ತಾ ಇದ್ದಾನೆ, ಅಪೂರ್ವ ಸ್ತೋತ್ರ ಮಾಡ್ತಾ ಇದ್ದಾನೆ. ಆಗ ಒಂದು ವಿಚಿತ್ರ ಪ್ರಸಂಗ ಒದಗಿತ್ತು. ಒಂದು ರಾಕ್ಷಸರ ಗುಂಪು ಆ ಸ್ವಯಂಭೂ ಮನವನ್ನ ತಿನ್ನಬೇಕು ಅಂತ ಹೇಳಿ ಬಾಯಿ ತಕ್ಕೊಂಡು ಬಂದು ಬಿಡ್ತೇನೆ. ರಾಕ್ಷಸರ ಗುಂಪು ಇವನು ಮಹಾಪರಾಕ್ರಮಿ ಸ್ವಯಂಭೂಮನು, ರಾಶ್ವತ ಜಗತ್ತು ಕಂಡ ಪ್ರಪ್ರಥಮ ಚಕ್ರವರ್ತಿಯವರು. ಆದರೆ ಅವನಿಗೆ ಅವರನ್ನೆಲ್ಲ ಸಾಮರ್ಥ್ಯ ಇರಲಿಲ್ಲ. ಕಾರಣ ಏನು ಅಂದರೆ ರಾಕ್ಷಸರಿಗೆಲ್ಲ ರುದ್ರದೇವರ ವರ ಇತ್ತಾರೆ. ಶಿವನನ್ನು ಕುರಿತು ತಪಸ್ಸು ಮಾಡಿ ವಿಚಿತ್ರವಾರ ವರ ತಗೊಂಡಿರ್ತಾರೆ. ಅದರಲ್ಲಿ ಒಂದು ವರ ಏನು ಅಂದರೆ ತಾವು ಯಾರಿಂದನೂ ಸಾಯಬಾರದು, ಅವಧ್ಯರಾಗಬೇಕು ಅಂತ ಹೇಳಿ ಮೊದಲ ವರ. ಅದರ ಎರಡನೇ ಭಾಗ ಮುಂದುವರೆದ ಭಾಗ ಅಂದರೆ ತಮ್ಮಿಂದ ಬೇರೆಯವರೆಲ್ಲ ಸಾಯಬೇಕು. ಇದಕ್ಕೆ ರಾಕ್ಷಸಿ ಬುದ್ಧಿ ಅಂತ ಕರೀತಾರೆ. ಆಸುರಿ ಸಂಪತ್ತು ಅಂದರೆ ಇದೇನು, ತಾವು ಯಾರಿಂದನೂ ಸಾಯಬಾರದು, ತಮ್ಮಿಂದ ಬೇರೆ ಎಲ್ಲರೂ ಸಾಯಬೇಕು. ಅದಕ್ಕೆ ಪ್ರಭವಂತ ಉಗ್ರಕರ್ಮಾಣ ಕ್ಷಯಾಯ ಜಗತೋ ಅಹಿತಾಹ, ಆ ರೀತಿ ಬಂದಿದ್ರಿಂದ ಅವರು ಸ್ವಯಂಭೂಮನ್ನು ಕೊಲ್ಲಾಗಿಲ್ಲ, ರುದ್ರದೇವರ ವರ ಇದೆ. ಆದರೆ ತಾವು ಉಳ್ಕೊಳ್ಳಾಗಿಲ್ಲ, ಅವರಿಗೆ ಇನ್ನೊಬ್ಬರು ಕೊಲ್ಲೋ ವರ ಇದೆ, ಹೀಗಾಗಿ ಬಂದೇ ಬಿಟ್ಟಂತೆ. ಅವರು ಗಾಬರಿ ಆಗಿಲ್ಲ, ಸ್ತೋತ್ರ ಪಡ್ತಾನೆ ಇದ್ದಾರೆ. ಈ ಕಡೆ ಎಚ್ಚರಿಕೆನೂ ಆ ಕಡೆ ಇಲ್ಲ, ಅವರಿಗೆ ತಲ್ಲೀನರಾಗಿ ಬಿಟ್ಟಿದ್ದಾರೆ. ಸರುಷಿ ದರ್ಶನ ವೇದವಂತರ ನೋಡುತ್ತಾ ಇದ್ದಾರೆ. ಅಷ್ಟೊತ್ತಿ ಸರಿಯಾಗಿ ಅಲ್ಲಿಗೆ ಯಜ್ಞನಾಮಕ ಭಗವಂತ ತಾನೇ ಬಂದುಬಿಟ್ಟನಂತೆ. ಇಷ್ಟು ರಾಕ್ಷಸರಿಗೆ ತಿನ್ನಕ್ಕೆ ಅಂತ ಬಾಯಿ ತೆಗೆದು ಬಿಟ್ಟಿದ್ದಾರೆ. ಖಾದಿತು ಮೋಚಿತಸ್ತಥಾ ಅಂತ ಹೇಳಿದ್ದಾರೆ. ಆ ಕ್ಷಣಕ್ಕೆ ಪರಮಾತ್ಮ ಅಷ್ಟು ಜನಗಳನ್ನು ತುಂಡು ತುಂಡು ಮಾಡಿ ಕತ್ತರಿಸಿಬಿಟ್ಟು ಸ್ವಯಂಭೂಮನವಿಗೆ ದರ್ಶನ ಕೊಟ್ಟು ರಕ್ಷಣೆ ಮಾಡಿ ಹೊರಟುಬಿಟ್ಟ. ಇದು ವೇದಮಂತ್ರಗಳ ಸಿದ್ಧಿಯನ್ನು ತೋರಿಸತಕ್ಕಂಥ ಫಲಶ್ರುತಿ ಇದು. ಒಂದು ರಾಜಜೋರ ಮಹಾವ್ಯಾಘ್ರ ಸರ್ಪನ ಕ್ಲಾದಿ ಪೀಡನಂ ನಜಾಯತೇಶ ಸ್ತೋತ್ರಸ್ಯ ಪ್ರಭಾವಾನ್ನಾತ್ರ ಸಂಶಯ. ರಾಘವೇಂದ್ರ ಸ್ತೋತ್ರಾದಿಗಳನ್ನು ಹೇಳ್ತಾ ಇದ್ರೆ ನಮಗೆ ರಾಜಚೋರ ಮಹಾವ್ಯಾಘ್ರಾದಿಗಳ ಭಯ ಇಲ್ಲ ಅಂತ ಹೇಳ್ತಾರೆ. ಇನ್ನು ವೇದಮಂತ್ರ ಈಶಾವ ಶಿವಪರಿಷತ್ತರ ದರ್ಶನ ಮಾಡ್ತಿರಬೇಕಾದ್ರೆ ಏನು ಭಯ, ಏನು ಭಯ ಇಲ್ಲ. ಎಲ್ಲ ಆಪತ್ತುಗಳು ಕೂತಲ್ಲೇ ಪರಿಹಾರ ಆಗ್ತಾ ಇದೆ. ಕೂತು ನಮ್ಮ ಸಮಸ್ಯೆ ಅವರು ಪಠಣ ಮಾಡ್ತಾ ಇಲ್ಲ ಅನ್ನೋದೇ ಹೊರತು, ಪಠಣ ಮಾಡಿದರೆ ಮಾತ್ರ ಉದ್ಧಾರ ಆಗಲೇಬೇಕು. ಈಶಾವಾಸ್ಯ ಮಂತ್ರಕ್ಕೆ ಎಷ್ಟು ಫಲಶ್ರುತಿ ಹೇಳಿದರೆ ವೇದಮಾತಾತು ಗಾಯತ್ರಿ, ಗಾಯತ್ರಿ ಮಂತ್ರವನ್ನು ವೇದಮಾತಾ ಅಂತ ಕರೆದಿದ್ದ. ಅದನ್ನು ಪ್ರತಿನಿತ್ಯ ಜಪ ಮಾಡ್ತಾ ಕೂತವರಿಗೆ ಅನರ್ಥವರ ಪ್ರಸಂಗ ಇಲ್ಲವೇ ಇಲ್ಲ ಅಂತ ಹೇಳಿಬಿಡುತ್ತಾರೆ. ಅನರ್ಥದ ಪ್ರಸಂಗ ಸುತರಾಮ್ ಇಲ್ಲ ಅಂತ ವಿಚಿತ್ರ ವಿಶಿಷ್ಟವಾದ ಮಂತ್ರ ರಾಜ ಅಂತ ಹೇಳ್ತಾರೆ ಅದಕ್ಕೆ. ಗಾಯತ್ರಿ ಮಂತ್ರ ಅಂದರೆ ಮಂತ್ರ ರಾಜ. ಅದನ್ನೆಲ್ಲ ತಿಳ್ಕೊಂಡು ನಾವು ಮಾಡ್ತಕ್ಕಂಥ ಮಂತ್ರ ಜಪಗಳ ಬಗ್ಗೆ ವಿಶೇಷವಾದಂಥ ಒಲವನ್ನ ಶ್ರದ್ಧಾ ವಿಶೇಷವನ್ನ ಇಂಥ ಕಥೆಗಳಿಂದ ನಾವು ಕೇಳಿದ್ದೆ. ಅಪೂರ್ವ ನಿದರ್ಶನ ಇದೆಲ್ಲ ಕೂಡ. ಅಂತೂ ಸ್ವಯಂಭೂಮನು ಉದ್ಧಾರವಾದ ಪರಮಾತ್ಮನನ್ನ ತಾನು ಸ್ತೋತ್ರ ಮಾಡ್ತಾ ಇದ್ದಾನೆ. ಆತೇನು ಭಗ್ನ ಆಗಿಬಿಟ್ಟಿದ್ದಾನೆ. ರಾಕ್ಷಸರ ಗುಂಪು ಬಂತು, ಪರಮಾತ್ಮ ಬಂದ ಕೊಂದು ಹಾಕಿಬಿಟ್ಟು. ಅಂದರೆ ನಾವು ಹೇಳ್ತಕ್ಕಂಥ ಮಂತ್ರಗಳು ಭಗವಂತ ಹೇಗೆ ಅನುಗ್ರಹ ಮಾಡಿದ ಅಂತ ತೋರಿಸಿದ್ರು. ಇಲ್ಲಿ ಆಶ್ಚರ್ಯ ತನ್ಪಾಡಿದ ವೇದ ಮಂತ್ರ ಹೇಳ್ತಾ ಇದ್ದಾನೆ, ಪರಮಾತ್ಮ ಬಂದ ರಾಕ್ಷಸರು ಕೊಂದ ಉದ್ಧಾರ ಮಾಡಿಬಿಟ್ಟು. ಅದಕ್ಕೆ ಹೇಳ್ತಾರೆ, ನಿಮ್ಮ ಪಾಡಿಗೆ ನೀವು ಕರ್ತವ್ಯ ಮಾಡಿ, ಮಾಫಲೇಶು ಕದಾಚನ, ಫಲ ಕೇಳಕ್ಕೆ ಹೋಗಬೇಡಿ, ನಾನೇ ಕೊಡ್ತೇನೆ, ಯಾಕೆ ಯೋಚನೆ ಮಾಡ್ತೀರಿ ಅಂತ ಪರಮಾತ್ಮ ಹೇಳ್ತಾರೆ. ಕರ್ಮಣ್ಣೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ, ಯಾವ ಫಲವನ್ನು ಕೇಳಕ್ಕೆ ಹೋಗಬೇಡಿ, ಕರ್ತವ್ಯವನ್ನು ಮಾತ್ರ ಬಿಡಬೇಡಿ. ಕರ್ತವ್ಯ ಮಾಡ್ತಾ ಕೂತವರಿಗೆ ರಕ್ಷಣೆ ಕೊಡೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ಈ ಎಕ್ಸಾಮ್ ಹಾಲ್ಗಳಲ್ಲಿ ಹಾಗೇನೆ ಸ್ಟೂಡೆಂಟ್ಸ್ ಬರಿತಾ ಇರ್ತಾರೆ, ಅವ್ರು ಗಲಾಟೆ ಆಗ್ತಿರುತ್ತೆ. ಓ ಏನಾಗುತ್ತೋ ಅಂತ ಹುಡುಗರು ಟೆನ್ಷನ್ ಮಾಡ್ಕೊಳ್ಳೋ ಕಾರಣ ಇಲ್ಲ. ಆ ವ್ಯವಸ್ಥೆ ಮಾಡೋದು ಅವ್ರ ಜವಾಬ್ದಾರಿ, ಕಾಲೇಜಿನ ಇನ್ಸ್ಟಿಟ್ಯೂಷನ್ ಜವಾಬ್ದಾರಿ. ಏನು ಆಗದಂತೆ ನೋಡಿಕೊಂಡು ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂದ್ರೂ ಕೂಡ ಕಷ್ಟ ಅವೇಸ್ ಮಾಡ್ಕೊ, ಇವ್ರು ಕೇಳಬೇಕಾಗಿ ರಕ್ಷಣೆ ಕೊಡಿ ಅಂತ ಹೇಳಿ. ಅವ್ರ ಜವಾಬ್ದಾರಿ ಇದೆ. ಆದರೆ ಸ್ಟೂಡೆಂಟ್ ಆಗಿ ಕ್ಯಾಂಡಿಡೇಟ್ ಬರೆಯೋ ಅರ್ಹತೆ ಪಡೆದಿರಬೇಕಷ್ಟೇ. ಅದು ಮಾಡದೇ ಇದ್ದವನಿಗೆ ಗೆಟೌಟ್ ಅಲ್ಲೇ ಕಳಿಸಿಬಿಡ್ತಾರೆ. ಅರ್ಹತೆ ಇದ್ದವನಿಗೆ ಇನ್ನೇನು ಕೇಳಬೇಕಾಗಿಲ್ಲ. ಅವರ ಸರ್ವ ರೀತಿಯ ಸಂರಕ್ಷಣೆಯ ಜವಾಬ್ದಾರಿಯನ್ನ ಸಂಸ್ಥೆ ಹೊರತು. ಈ ಸಂಸ್ಥೆಗಳೇ ಜವಾಬ್ದಾರಿ ಹೊತ್ತಾಗ ಭಗವಂತ ಎಷ್ಟು ಜವಾಬ್ದಾರಿ ಹೊರತಾನೆ. ದೇವರನ್ನು ನಂಬೋ ಕ್ರಮವನ್ನು ಕೂಡ ತೋರಿಸ್ತಕ್ಕಂಥ ಭಾಗ. ಭರತ ರಾಜ ಸುಮ್ಮನೆ ಕೂತಿದ್ದ, ಭದ್ರಕಾಳಿ ಬಲಿಕೊಂಡಕ್ಕೆ ಅಂತ ಹೋದಾಗ ಭದ್ರಕಾಳಿ ಬಂದು ಭರತನನ್ನ ಕಾಪಾಡಿಬಿಟ್ಲು. ಜಡಭರತ ದೇವರ ಧ್ಯಾನ ಮಾಡ್ತಾ ಕೂತ ಪರಮಾತ್ಮ ಭದ್ರಕಾಳಿ ಮೂಲಕ ಕಾಪಾಡಿದ. ಈ ಯಜ್ಞನಾಮಕ ತಾನೇ ಕಾಪಾಡಿದ. ಸ್ವಯಂಭೂಮನೂ ಸುಮ್ಮನೆ ಕೂತವನು, ಭರತರಾಜನೂ ಸುಮ್ಮನೆ ಕೂತವನು. ಭರತರಾಜ ದೇವರ ಧ್ಯಾನ ಮಾಡಿದ, ಸ್ವಯಂಭೂಮನು ಪರಮಾತ್ಮನನ್ನ ಕುರಿತು ಈಶಾವಾಸ್ಯ ಉಪನಿಷತ್ ದರ್ಶನವನ್ನು ಮಾಡಿದರು. ಈ ರೀತಿ ಮಾಡಿದ್ದಕ್ಕೆ ಪರಮಾತ್ಮ ತಾನಾಗಿ ಒಂದು ದರ್ಶನ ದಕ್ಷಿಣೆ ಕೊಡ್ತಾ ಇದ್ದಾನೆ. ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋದಕ್ಕೆ ನಿದರ್ಶನ ಆಯಿತು. ಅದಕ್ಕೆ ಹೇಳ್ತಾರೆ, ಯಾರು ದೇವರನ್ನು ಹೀಗೆ ನಂಬಿ ಕೂಡ್ತಾರೆ ಅವರು ಕೂತರೂ ಸಹ ಭಗವಂತ ರಕ್ಷಿಸ್ತಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ಇದು ದೃಷ್ಟಾಂತ ಇದು. ಆದರೆ ಯಾರು ದೇವರ ಬಗ್ಗೆ ನಂಬಿಕೆ ಇಲ್ಲದೆ ಕೂಡ್ತಾರೆ ಅವರ ರಕ್ಷಣೆ ಪ್ರಶ್ನೆ ಬರೋದಿಲ್ಲ. ಅದಕ್ಕೊಂದು ಪುರಾಣದಲ್ಲಿ ಕಥೆ ಹೇಳುತ್ತಾರೆ. ಒಮ್ಮೆ ಪರ ಲಕ್ಷ್ಮೀನಾರಾಯಣ ವೆಂಕುಂಠದಲ್ಲಿ ಕೂತಿದ್ದಾಗ ಪರಮಾತ್ಮ ವೇಗವಾಗಿ ಹೊರಟನಂತೆ. ಮಹಾಲಕ್ಷ್ಮಿ ದೇವಿ ನೋಡಿದ್ರಂತೆ, ಸ್ವಲ್ಪ ದೂರ ಹೋಗ್ತಾನೆ ಪರಮಾತ್ಮ, ಅಷ್ಟೇ ವೇಗವಾಗಿ ವಾಪಸ್ ಬಂದು ಮತ್ತೆ ಕೂತ್ಬಿಟ್ಟನಂತೆ. ಮಹಾಲಕ್ಷ್ಮಿ ಕೇಳಿದ್ರಂತೆ, ಇಷ್ಟು ಜೋರಾಗಿ ಹೋಗಿದ್ದೇನು, ಇಷ್ಟು ಜೋರಾಗಿ ಅಷ್ಟೇ ವಾಪಸ್ ಬಂದಿದ್ದೇನು, ಏನು ಕಾರಣ ಅಂತ ಕೇಳಿದ್ರಂತೆ. ಅವರು ಸರ್ವಜ್ಞರು, ಲೋಕಕ್ಕೋಸ್ಕರ ತಿಳಿಸಕ್ಕೋಸ್ಕರ ಕೇಳಿದನಂತೆ. ಪರಮಾತ್ಮ ಹೇಳಿದನಂತೆ, ಭೂಲೋಕದಲ್ಲಿ ಒಬ್ಬ ಭಕ್ತ ತಪಸ್ ಮಾಡ್ತಾ ಇದ್ದಾನೆ, ಆತನಿಗೆ ತೊಂದರೆ ಮಾಡಲಿಕ್ಕೆ ಅಂತ ಹೇಳಿ ಯಾರೋ ಬಂದರು, ನಾನು ರಕ್ಷಣೆ ಮಾಡಲಿಕ್ಕೆ ಅಂತ ಹೋದೆ ಅಂತ ಹೇಳಿದ್ದಾನೆ ಪರಮಾತ್ಮ. ತಕ್ಷಣ ಸರಿ ಅಷ್ಟು ಜೋರಾಗಿ ಹೋಗಿದ್ದು ಸರಿ ಹೋಯ್ತಾಗ ಮತ್ತೆ ವಾಪಸ್ ಯಾಕೆ ಬಂದ್ಬಿಟ್ಟೆ ಅಂತ ಕೇಳಿದ್ದ. ನಾನು ಅಷ್ಟು ದೂರ ಹೋದ್ನಲ್ಲ ಅಷ್ಟೊತ್ತಿಗೆ ಭಕ್ತ ಏನು ಮಾಡಿಬಿಟ್ಟ, ಅವರು ತಾನೆ ಹೊಡೆಯಲಿಕ್ಕೆ ಅಂತ ಎದ್ದುಬಿಟ್ಟ, ನನ್ನ ಕೆಲಸ ಇಲ್ಲ ಅಂತ ವಾಪಸ್ ಬಂದ್ಬಿಟ್ಟೆ ಅಂತ ಪರಮಾತ್ಮ ಹೇಳಿದೆ. ಅಂದರೆ ಯಾವಾಗ ದೇವರ ನಂಬಿಕೆ ಕಡೆ ನಾವು ಮಾಡ್ತೇವೆ ಅಂತ ಹೋಗ್ತೇವೆ, ಕಷ್ಟ ದೇವರು ಕೈ ಬಿಡ್ತಾರೆ. ಮತ್ತೆ ಏನೋ ಆಪತ್ ಬಂದ ಸುಮ್ಮನೆ ಕೊಡಬೇಕು ಅಂತ, ಸುಮ್ಮನೆ ಕೊಡೋದಲ್ಲ, ದೇವರನ್ನು ಆರಾಧನೆ ಮಾಡಬೇಕಂತ. ತಮಾದಿ ದೇವ ಪುರುಷ ಪುರಾಣ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವಿತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾತತಂ ವಿಶ್ವವನಂತ ರೂಪ ವಾಯುರ್ಯಮೋಗ್ನಿ ವರುಣಶ್ಯ ಶಾಂಕ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಸ್ಯ ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಅರ್ಜುನ ಹೇಳಿ ಪ್ರಾರ್ಥನೆ ಮಾಡ್ತಾನೆ, ಸ್ವಯಂಭೋಗನೂ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಆ ರೀತಿ ಪ್ರಾರ್ಥನೆ ಮಾಡಿದವರಿಗೆ ಅಪಾಯದ ಹೆಸರೇ ಇಲ್ಲ ಅನ್ನೋ ಸೂಚನೆ ಜಾಗ ಕೊಡ್ತಾ ಇದೆ. ಅಂದರೆ ಭಗವಂತನ ಆರಾಧನೆ ಜಪ ತಪಸ್ ತಪಗಳನ್ನು ಆಚರಿಸಬೇಕಾದರೆ ಇರಬೇಕಾದ ದೃಷ್ಟಿಕೋನದ ಚಿತ್ರವನ್ನೇ ಭಾಗ ಕೊಡೋದ್ರಿಂದಲೇ ಸ್ವಯಂಭೋಮನವಿನ ಕಥೆ ಅಷ್ಟು ವಿಶಿಷ್ಟವಾದ ಕಥೆಯಾಗಿದೆ. ಇನ್ನು ಮುಂದೆ ಒಂದು ಸಲ ಗಜೇಂದ್ರ ಮೋಕ್ಷ ಮಾಡಿದ ಕಥೆ ಹೇಳ್ತಾ ಇದ್ದಾರೆ ಭಾಗವತ ಪುರಾಣದಲ್ಲಿ ಅನೇಕ ಅಧ್ಯಾಯಗಳಲ್ಲಿ. ಅದು ಸುಮಾರು 92 ಶ್ಲೋಕದಷ್ಟು ವಿಸ್ತಾರವಾಗಿ ನಿರೂಪಿತವಾಗಿದೆ ಗಜೇಂದ್ರ ಮೋಕ್ಷದ ಕಥೆ. ಆ ನಿತ್ಯ ಪಾರಾಯಣ ಮಾಡಬೇಕು ಅಂತ ಶಾಸ್ತ್ರ ಹೇಳೋದು. ಆದರೆ ಆಪತ್ಕಾಲದಲ್ಲಿ ಪೂರ್ತಿ ಪಾರಾಯಣ ಮಾಡಲಿಕ್ಕಾಗದೆ ಹೋದ ಸಾಧನೆ ದ್ವಾಸೆ ಇತ್ಯಾದಿ ಬಂದಾಗ ಮಾಡಲಿಕ್ಕಾಗದೆ ಹೋದರೆ ಆಗಲೂ ಯೋಚನೆ ಮಾಡಬೇಡಿ ಅಂತ ಪರಮಾತ್ಮ ಅದನ್ನ ಈ ದ್ವಿತೀಯ ಸ್ಕಂದ ಭಾಗವತದಲ್ಲಿ 2 ಶ್ಲೋಕದಲ್ಲಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಭಾಷ್ಯಕ್ಕೆ ಅಣುಭಾಷ್ಯ ಹೇಗೋ ಇದು ಅಣಗಜೇಂದ್ರ ಮೋಕ್ಷ ಅಂತ ಕರೀಬಹುದು. ಅದು ಗಜೇಂದ್ರ ಮೋಕ್ಷ, ಇದು ಅಣಗಜೇಂದ್ರ ಮೋಕ್ಷ. ಎರಡನ್ನು ವೇದವ್ಯಾಸ, ಎರಡನ್ನು ಆಚಾರ್ಯ ಹೇಗೆ ಬರೆದ್ರು ಭಾಷ್ಯ ಅಣುಭಾಷ್ಯಗಳನ್ನ ಸ್ವತಃ ವೇದವ್ಯಾಸ ದೇವರೇ ಅದೇ ಭಾಗವತದಲ್ಲಿ ವಿಸ್ತಾರವಾಗಿಯೂ ಬರೆದಿದ್ದಾರೆ, ಸಂಕ್ಷೇಪವಾಗಿಯೂ ಬರೆದಿದ್ದಾರೆ. ಆ ರೀತಿ ಬರೆಯೋದಿಕ್ಕೇನೆ ಸಂಕ್ಷೇಪ ವಿಸ್ತಾರಾಭ್ಯಾಮಿ ಪ್ರಬದಂತಿ ಮನೀಷಿಣಃ. ಜ್ಞಾನಿಗಳು ತುಂಬಾ ವಿಸ್ತಾರವಾಗಿಯೂ ಹೇಳ್ತಾರೆ, ಸಂಕ್ಷೇಪ ಮಾಡಿಯೂ ಹೇಳ್ತಾರೆ. ಎರಡರ ಸಾಮರ್ಥ್ಯ ಎಲ್ಲರಿಗೂ ಬರೋದಿಲ್ಲ, ಮನೀಷಿಣಃ ಅಸಾಧ್ಯ, ಪ್ರತಿಭಾವಂತರಿಗೆ ಮಾತ್ರ ಸಾಧ್ಯ. ವೇದವ್ಯಾಸದೇವರು ಸಾಕ್ಷಾತ್ ನಾರಾಯಣ ದೇವರೇ ಆಗಿದ್ದಾರೆ, ಹಾಗೆ ಮಾಡಿ ತೋರಿಸಿದರೆ. ಆದರೆ 2 ಶ್ಲೋಕದಲ್ಲಿ ಹೇಳ್ತಾರೆ, ಅಂತಃಸ್ತರ ಶುರುಬಲೇನ ಪದೇ ಗೃಹೀತ ಗ್ರಾಹೇಣ ಯೂಥಪತಿ ರಂಬುಜ ಹಸ್ತ ಆರ್ತಃ ಆಹೇದವಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಶ್ರುತ್ವಾ ಹರಿಹಿ ತಮರಣಾರ್ಥಿನ ವಪ್ರಮೇಯ ಚಕ್ರಾಯುಧ ಪತಕರಾಜ ಭುಜಾಧಿರೂಢ ಚಕ್ರೇಣ ರಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೇ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಯಹಾರ. ಇಡೀ ಕಥೆಯನ್ನು ಅಷ್ಟು ಸ್ವಾರಸ್ಯ ಸಂಗ್ರಹ ಮಾಡಿದ್ದ. ಅಂತಃಸರಸಿ ಗುರುಬಲೇನ ಪದೇ ಗೃಹೀತ, ಒಂದು ಸರೋವರ, ಅದರೊಳಗೆ ಒಂದು ಗಜೇಂದ್ರ ಹೋಯಿತು. ದೊಡ್ಡ ಗಜೇಂದ್ರ, ಎಷ್ಟು ಬಲಶಾಲಿಯಾಗಿದ್ದ ಆನೆಯಾಗಿತ್ತು ಅಂತ ಕೇಳಿದರೆ, ಸಾಮಾನ್ಯವಾಗಿ ಆನೆಗಳು ಸಿಂಹಗಳಿಗೆ ಅಂಜುತ್ತೆ ಅಂತ ಪ್ರಸಿದ್ಧಿ. ಆದರೆ ಈ ಗಜೇಂದ್ರ ಎಷ್ಟು ಬಲಾಢ್ಯ ವ್ಯಕ್ತಿಯಾಗಿತ್ತು ಅಂದರೆ, ಸಿಂಹಗಳೇ ಇದು ಬಂದರೆ ಅಂಜು ಓಡೋಗ್ತಿದ್ರು ಅಂತ, ಅಷ್ಟು ಬಲಾಢ್ಯವಾದ ಗಜೇಂದ್ರ ಅದು. ಅಂಥ ಗಜೇಂದ್ರ ಸಂಚಾರ ಮಾಡ್ತಾ ಮಾಡ್ತಾ ಒಮ್ಮೆ ದೊಡ್ಡ ಸರೋವರವನ್ನು ನೋಡಿತು, ಪುಷ್ಕರವನ್ನು ನೋಡಿತು. ಆ ಪುಷ್ಕರದ ಒಳಗೆ ಪ್ರವೇಶ ಮಾಡ್ತಾ ಇತ್ತು, ತುಂಬಾ ಬಾಯಾರಿಕೆಯಾಗಿತ್ತಂತೆ, ನೀರು ಕುಡಿಲಿಕ್ಕೆ ಅಂತ ಒಳಗೆ ಪ್ರವೇಶ ಮಾಡಿತು. ಪ್ರವೇಶ ಮಾಡಿ ಸ್ನಾನ ಮಾಡ್ತಂತೆ, ಇಲ್ಲೂ ಕೂಡ ಸ್ವಾರಸ್ಥರು ಎಷ್ಟು ಸಂಸ್ಕಾರ ಇದೆ ಅಂತ ಸ್ನಾನ ಮಾಡ್ತಂತೆ ಮೊದಲು. ಅಂತ ಗಡಿಬಿಡಿಯಲ್ಲೂ ಕೂಡ ಸ್ನಾನಾದಿಗಳನ್ನು ಸ್ವೀಕಾರ ಮಾಡಬಾರದು, ಸ್ನಾನ ಮಾಡಿ ನೀರನ್ನು ಕುಡಿತಂತೆ. ನೀರನ್ನು ಕುಡಿದು ಎದ್ದು ಬರಬೇಕೋ ಇಲ್ಲೋ ಅಲ್ಲಿವರೆಗೂ ತಪ್ಪಾಗಲಿಲ್ಲ, ಮುಂದೆ ತಪ್ಪಾಯ್ತು. ತುರ್ತು ವಿಹಾರ ಮಾಡೋಣ ಅಂತ ಹಾಗೆ ಆಟ ಆಡ್ತಾ ನಿಂತ್ಕೊಂಡು ಬಿಡ್ತಾನೆ. ಅಷ್ಟೊತ್ತಿಗೆ ಒಂದು ಮೊಸಳೆ ಬಂದು ಹಿಡಿದು ಬಿಡ್ತಾನೆ. ಇದೇ ಸಂಸಾರ ತಪ್ಪಾಗೋದು. ನಾವು ಬಂದು ಕೆಲಸ ಮುಗಿಸೋಣ ತೊಂದರೆ ಆಗೋದಿಲ್ಲ, ಮತ್ತೇನಾದ್ರೂ ಮಾಡಿದ್ರೆ ಪ್ರಾಬ್ಲಮ್ ಶುರುವಾಗುತ್ತೆ. ಸ್ವಲ್ಪ ಏನಾದರೂ ವಿಹಾರ ಮಾಡಿದಾದ್ರೆ ಮನುಷ್ಯ ದಾರಿ ತಪ್ಪಿ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ, ಅಂಗಳದಲ್ಲಿ ಪಕ್ಷಿ ಕುಳಿತಂತೆ ಕೂತು ಹಾರಿ ಹೋದಂತೆ ಹೀಗಿರಬೇಕು ಸಂಸಾರದಲ್ಲಿ, ಎಷ್ಟು ಬೇಕೋ ಅಷ್ಟೇ. ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಸ ಮಾಡದಂಗೆ ಈಸಬೇಕು, ಇದ್ದು ಜಯಿಸಬೇಕು. ಸ್ವಲ್ಪ ಅದೇನಾದರೂ ಹೆಚ್ಚು ಗಮನ ಕೊಡ್ತೋ ಮೊಸಳೆ ಬಂತು ಹಿಡಿತು, ಬಿಡಿಸ್ಕೊಳ್ಳೋದು ಪ್ರಯತ್ನ ಮಾಡುತ್ತೆ, ಪಾಪ ಆಗ್ತಾ ಇಲ್ಲ, ಅದಕ್ಕೆ ಕಷ್ಟ ಆಗ್ತಾ ಇಲ್ಲ. ತನ್ನ ಪರಿವಾರವನ್ನೆಲ್ಲ ನೋಡುತ್ತು ಕಾಪಾಡ್ತಾರೆ ಅಂತ ಹೇಳಿ, ಯಾರೂ ಕಾಪಾಡ್ತಾ ಇಲ್ಲ. ಅಂತ್ಯಕಾಲದ ಸ್ಥಿತಿ ಹೀಗೆ ಮನುಷ್ಯಂದು ಅಂತ ಹೇಳ್ತಾನೆ. ಮೊಸಳೆ ಕಾಲು ಹಿಡಿದಿದೆ, ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಸುತ್ತ ಇದ್ದ ಯಾರಿಗೂ ಬಿಡಿಸಕ್ಕಾಗ್ತಾ ಇಲ್ಲ. ನಮ್ಮ ಸ್ಥಿತಿ ಹಾಗೇನೆ, ಇಲ್ಲಿ ಕಾಲು ಹಿಡಿದಿರೋದು ಮೊಸಳೆ, ಅಲ್ಲಿ ಕಾಲು ಹಿಡಿಯೋದು ಅವು ಯಮದೂತರು ಬಂದು ಕಾಲ್ಪಿಡಿದೆಳೆವಾಗ ತಾಳು ತಾಳೆಂದರೆ ತಾಳುವರೇ ಅಂತ ಹೇಳ್ತಾರೆ. ಅಲ್ಲೂ ಕಾಲ್ಪಿಡಿದೆಳೆವಾಗ ಅಂತ ಹೇಳಿದ್ರೆ ಅರ್ಥ ಏನು? ಹಿಡಿದು ಎಡ್ಕೊಂಡು ಹೋಗ್ತಿರ್ತಾರೆ. ಯಾರು ಕಾಪಾಡ್ತಾ ಅವ್ರು ನಿಲ್ಲೋದು ನಿಲ್ಲೋದಿಲ್ಲ, ಬಿಡಿಸ್ಲಿಕ್ಕೆ ಇವರು ಯಾರಿಗೂ ಸಾಧ್ಯ ಇಲ್ಲ. ಅಂತ್ಯಕಾಲದ ಸ್ಥಿತಿ ಒಳ್ಳೆ ದೃಷ್ಟಾಂತ ಇದು. ಯಾರು ಕಾಪಾಡ್ತಾ ಇಲ್ಲ, ಯಾರೂ ಸಂಗಡ ಬಾಹೋರಿಲ್ಲ. ನಮ್ಮ ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ ಯಾರೂ ಸಂಗಡ ಬಾಹೋರಿಲ್ಲ. ತುಂಬಾ ಹತಾಶನಾದ. ಅದಕ್ಕೆ ಹೆಂಡತಿ ಪಿಕಾಸ್ ಹೆಂಡಂದ್ರಿದ್ರು, ಅವರು ಕಾಪಾಡಲಿಲ್ಲ. ಅದಕ್ಕೆ ಬಡದಿ ಬಾರಳು ಅಂತ ಅದಕ್ಕೆ ಹೇಳಿದರು ಮಂತ್ರಿಗಳು. ಪರಿವಾರನೇ ಇತ್ತು, ರಾಜನೇ ಆಗಿದ್ದವನು, ಯಾರು ಕಾಪಾಡಲಿಲ್ಲ. ಕೊನೆಗೆ ಆಯ್ತು ನಾನೇ ಮಾಡ್ಕೋತೇನೆ ಅಂತ ಹೊರಟ. ಇದು ಇನ್ನೊಂದು ಮಾತು. ಉದ್ಧರೇದ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ. ನಮ್ಮ ರಕ್ಷಣೆ ಜವಾಬ್ದಾರಿ ನಮ್ಮದೇ. ವಿದ್ಯಾರ್ಥಿಗಳ ಬರೀ ಪರೀಕ್ಷೆಗೆ ಹೋಗಬೇಕು. ತಂದೆ ತಾಯಿ ಓದಕ್ಕೆ ಅನುಕೂಲ ಮಾಡಿಕೊಡಬಹುದೇ ಹೊರತು ಅವರು ಓದಿ ಪ್ರಯೋಜನ ಇಲ್ಲ. ಇವನೇ ಓದಬೇಕಲ್ಲ. ಬೇರೆ ಕೆಲಸ ಅವ್ರು ಅಡಿಗೆ ಅವ್ರು ಮಾಡಬಹುದು, ಬಡಿಸೋದು ಮಾಡಬಹುದು, ಬೇನು ಎಲ್ಲ ಕೆಲಸ ಮಾಡಬಹುದು. ಪಾಪ ಓದೋದು ಮಾತ್ರ ಅವನೇ ಮಾಡಬೇಕು. ಈ ಮಾತು ಅರ್ಥ ಮಾಡ್ಕೊಂಡು ಓದೋದು ನೀವೇ ಓದಿಬಿಡಿ ಅಂದ್ರೆ ಇವ್ರು ಮನೆಯಲ್ಲಿ ಕೊಡ್ಬೇಕು, ಏನು ಮಾಡೋಕ್ಕಾಗಲ್ಲ. ಅದು ಇನ್ನೊಬ್ಬರು ಮಾಡೋ ಸಹಾಯಕ್ಕೊಂದು ಮಿತಿ ಇರುತ್ತೆ ಯಾವಾಗಲೂ ಕೂಡ. ಅದಕ್ಕೆ ಹೇಳುತ್ತೆ ಶಾಸ್ತ್ರ, ಬೇರೆ ಎಲ್ಲ ಕೆಲಸ ಬೇರೆ ಯಾರಾದ್ರೂ ಮಾಡ್ತಾರೆ, ಈ ಪಾಠ ಪ್ರವಚನ ಮಾತ್ರ ಅವರವರೇ ಮಾಡಬೇಕೇ ಹೊರತು ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇನ್ನೊಬ್ರು ಮಾಡಕ್ ಬರೋದು, ಏಕಾಶ ಭಾಷೆ ಇನ್ನೊಬ್ರು ಮಾಡಿ ನಮ್ಮ ಪರವಾಗಿ ಅಂತ ಕೇಳಿದ್ರೆ ಅವ್ರ ಪರ ಯಾರು ಮಾಡಬೇಕಾಗಿದ್ರೆ? ಒಬ್ರು ಇನ್ನೊಬ್ಬರ ಪರ ಮಾಡಾಗಿದ್ದರೆ ರುಶ್ವಚ್ಚಿ ಇನ್ನೊಬ್ಬರು ಅವ್ರು ಮಾಡಕ್ ಬರಬಹುದು. ತಾಯಿ ಪರ ಮಗ ಮಾಡಬಹುದು, ಮತ್ತೆ ಯಾರ ಬಂಧುಗಳು ಮಾಡಬಹುದು. ಯಾಕೆ ಋಷಿಪಂಚಮಿ ಎಲ್ಲರೂ ಮಾಡಬೇಕಾಗಿಲ್ಲ, ಎಲ್ಲರೂ ಮಾಡಬೇಕು, ಫ್ರೀ ಇರ್ತಾರೆ ಅವ್ರು ಮಾಡಬಹುದು. ಏಕಾದಶಿ ನಮ್ಮ ಸಂಧ್ಯಾವನ್ನು ನೀವು ಮಾಡಿ ಅಂತ ಕೇಳಿದ್ರೆ ಇವ್ರ ಸಂಧ್ಯಾವನ್ನು ಯಾರು ಮಾಡ್ತಾರೆ? ಹಾಗಿದ್ರೆ ಇವನು ಉಪವಾಸ ಯಾರು ಮಾಡ್ತಾರೆ? ಏಕಾದಶಿ ಮಾಡಬೇಕು ಅವರವರೇ ಮಾಡಬೇಕಿಲ್ಲ. ಪಾಠ ಪ್ರವಚನಾದಿಗಳು ಹಾಕಿ ಜ್ಞಾನವನ್ನು ಅವರೇ ಸಂಪಾದನೆ ಮಾಡಬೇಕೇ ಹೊರತು ಇನ್ನೊಬ್ಬರಿಗೆ ಜ್ಞಾನ ಬಂದರೆ ಪ್ರಯೋಜನ ಇಲ್ಲ. ಅದು ತಾನೇ ಪ್ರಯತ್ನ ಪಟ್ಟ, ಪಾಪ ಬಿಡಿಸಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದಾನೆ. ದಿವಸಗಳಾಯಿತು, ವಾರಗಳಾಯಿತು, ಪಕ್ಷಗಳಾಯಿತು, ತಿಂಗಳಾಯಿತು, ವರ್ಷಗಳಾಯಿತು, ನೂರಾರು ವರ್ಷಗಳಾಯಿತು, ಸಾವಿರ ವರ್ಷಗಳ ಸಂಘರ್ಷವಾಯಿತು. ಸಾವಿರ ವರ್ಷಗಳ ಸಂಘರ್ಷ ಅದು ಎಳಿತಾ ಇದೆ, ಬಿಡಿಸುವ ಪ್ರಯತ್ನ ಪಡ್ತಾನೆ. ಆಗ ಅವನ ಕರೆ ಕೊನೆಯ ಸ್ಥಿತಿಯಲ್ಲಿ ಅವನಿಗೆ ಆಗಲಿಲ್ಲ, ಗಜೇಂದ್ರನ ಕೈಲಿ ಆಗಲಿಲ್ಲ, ಹತಾಶನಾಗಿಬಿಟ್ಟ, ಶಕ್ತಿ ಪೂರ್ತಿ ಕುಂದಿ ಹೋಯಿತು. ಇನ್ನೇನು ಮೊಸಳೆ ಶಕ್ತಿ ಬಲವ, ಅದಗೇನು ಶಕ್ತಿ ಕುಂದಿಲ್ಲ ಮೊಸಳೆಗೆ. ಕಾರಣ ಅದಕ್ಕೆ ಹೋಮ್ ಪಿಚ್ ಅಂತೇವಲ್ಲ, ಹಾಗೆ ನೀರಿನೊಳಗಿದೆ, ಅದು ಯೋಚನೆ ಇಲ್ಲದೆ. ಇದಕ್ಕಾಗಲ್ಲ, ಶಕ್ತಿ ಕಡಿಮೆ ಆಗಿಬಿಡುತ್ತಪ್ಪ. ಇನ್ನೇನು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಷ್ಟೇ, ಇನ್ನು ನಡ್ಕೊಂಡು ಹೋಗಬೇಕು ಮೊಸಳೆ. ಅಷ್ಟತ್ತೆ ಸರಿಯಾಗಿ ನಾರಾಯಣ ಜ್ಞಾಪಕ ಅಂದಂತ ಮೊಸಳೆ ಆನೆಗೆ ತಕ್ಷಣ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಪ್ರಾರ್ಥನೆ ಮಾಡ್ತಾ ಇದ್ದ. ಆದ್ರೆ ಬರಿ ಕೈಲಿ ಮಾಡಲಿಲ್ಲ, ಅಂತ ಬರಿ ಕೈಲಿ ಮಾಡಬಾರದು. ನಿತ್ಸಹಸ್ತೋ ರಹ ಗಚ್ಚೇತ ರಾಜಾನಂ ದೇವತಾಂ ಗುರುಂ. ಬರಿ ಕೈಲಿ ದೇವರತ್ರ ಹೋಗಾಗಿಲ್ಲ, ನೋಡ್ತು ಏನಾದ್ರು ಕೊಡಬೇಕು ಅಂತ ನೋಡ್ತಾನೆ. ದೇವರು ಹೇಳ್ತಾರೆ, ನೀವೊಂದು ಮನಸ್ಸು ಮಾಡಿ ಬೇಕಾದನ್ನು ಕೊಡ್ತೇನೆ ಅಂತ ಹೇಳಿದ್ದಾನೆ. ಅದು ನಮ್ಮಲ್ಲಿ ಇಲ್ಲ ಅಷ್ಟೇ, ಇಲ್ಲ ಇಲ್ಲ ಅಂತ ಕೊರಗಿದ್ರೆ ಪರ ಸಮಸ್ಯೆ ಅಲ್ಲ. ಈ ಕೊಡಬೇಕು ಅಷ್ಟೇ ಹೋದಲ್ಲ, ನೋಡಿದ್ರೆ ಒಂದು ಹೂ ಕಮಲದ ಹೂ ಕಾಣಿಸ್ತಾ ಇದೆ ಅಲ್ಲೇ. ಅಂಬುಜ ಹಸ್ತ ಅರ್ಥ, ಅದರ ತೋಡಿದ್ದು ಆಕಾಶಕ್ಕೆ ತೋರಿದ್ದು ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ನಾರಾಯಣ ನಮೋ ನಮಃ ಅಂತ ಪ್ರಾರ್ಥನೆ ಮಾಡಿದರೆ ಅಜಾಬೇಡರು ನಾರಾಯಣ ಅಂತಂದಿದ್ದು ಇತ್ತು ನಾರಾಯಣ ಅಂತಾನೆ ಹೇಳಿತ್ತು. ಅದಕ್ಕೆ ಅಂತ್ಯಕಾಲದಲ್ಲಿ ಹೇಳಬೇಕಾದ ನಾಮ ಅಂದ್ರೆ ನಾರಾಯಣ ಅಂತಾನೆ. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಶರಣು ಹೊಕ್ಕೆನಯ್ಯ ಎನ್ನ ಮರಣ ಕಾಲದಲ್ಲಿ ನಿನ್ನ ಶರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ತುಂಬಾ ಅರ್ಥವತ್ತಾದ ಮತ್ತು ನಾರಾಯಣ ಅಂತಾನೆ ಯಾತಕ್ಕೆ ಅನ್ನಬೇಕು ಅಂತ ಕೇಳಿದರೆ ನಾರ ಅಂದರೆ ನೀರು ಅಂತ ಅರ್ಥ. ಪ್ರಳಯೋದಕದಲ್ಲಿ ಶಿರಸೆಯಾಗಿ ಮರಗಿದಂಥ ಮಹಾನುಭಾವ ಪರಮಾತ್ಮ, ಆ ಚಿಂತನೆ ಪರಮಾತ್ಮನಿಗೆ ನಾಶ ಇಲ್ಲ ಅಂತ ಚಿಂತನೆ ಮಾಡ್ತೇವ. ಪ್ರಳಯೋದಕದಲ್ಲಿ ಎಲ್ಲರೂ ನಾಶವಾಗಿದ್ದಾರೆ. ಪರಮಾತ್ಮ ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಚಾಂತ್ರೆ, ತಾನು ಸ್ವೇಚ್ಛೆಯಿಂದ ಇದ್ದಾನೆ. ಆ ಚಿಂತನೆ ಮಾಡಿ ನಾವೀಗ ಲಯ ಹೊಂತಾ ಇದ್ದೇವೆ, ಸಾಯ್ತಾ ಇದ್ದೇವೆ, ಸಾವಿಲ್ಲದವರ ಚಿಂತನೆ ಮಾಡ್ತೇವೆ, ಅದಕ್ಕೆ ಮೋಕ್ಷ ಆಗುತ್ತೆ ಅಂತ. ಮಾಮುಪೇತ್ಯತು ಕೌಂತ್ಯೇಯ ಪುನರ್ಜನ್ಮ ನ ವಿದ್ಯತೆ, ಸಾವಿಲ್ಲದವನು ಪರಮಾತ್ಮ. ಆ ನಾರಾಯಣ ನೆನಪು ಬರಲಿ ಅಂತೇಳಿ ಅಂತ್ಯಕಾಲಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ಪರಮಾತ್ಮ ಬಾಯಾರಿಕೆ ಕೊಡ್ತಾನೆ. ನೀರ್ ಹಾಕಿ ಅಂತ ಕೇಳ್ತಾರೆ. ನೀರ್ ಹಾಕಿಬಿಡ್ತಾರೆ, ಕುಡಿದ್ಬಿಡ್ತಾರೆ, ಮುಗಿದೋಯ್ತಷ್ಟೇ. ಅದಲ್ಲ, ಆ ನೀರು ನೋಡಿದ ತಕ್ಷಣ ನಾರಾಯಣ ನೆನಪಾಗಬೇಕು. ನಾರಾಯಣ ನೆನಪು ಬರಲಿಕ್ಕೆ ನೀರ್ ಹಾಕೋದಷ್ಟೇ, ಇಲ್ಲವರು ಏನಾರು ಹಾಕಬಹುದಾಗಿತ್ತು. ಎಲ್ಲದ ನೀರಿಗಿರತಕ್ಕಂಥ ಸ್ಥಾನ ಭಾರಿ ದೊಡ್ಡ ಸ್ಥಾನ. ಆ ನೀರಿನ ನೆಪದಿಂದ ದೇವರು ಚಿಂತನೆ ಆಗಲಿ ಅಂತ. ನೀರಿನೊಳಗೆ ದೇವರಿರ್ತಾನೆ ಅದು ಅನೇಕರಿಗೆ ಗೊತ್ತಿಲ್ಲ. ನೀರಿನೊಳಗೆ ಭಗವಂತನ ವಿಶೇಷ ಸನ್ನಿಧಾನ ಉಂಟಂತೆ. ನೀರು ಎಲ್ಲದರಲ್ಲೂ ಸನ್ನಿಧಾನ ಇದೆ, ನೀರಿನಲ್ಲಿ ಭಾರಿ ಸನ್ನಿಧಾನ ಉಂಟು. ಅದಕ್ಕೆ ನೀರಿಗೆ ಶುದ್ಧ ಮಾಡೋ ಶಕ್ತಿ ಬರಲೇ ಕಾರಣ ಒಳ ದೇವರಿರೋದೇ ಕಾರಣ, ಅದು ವಿಶೇಷ ರೂಪ ಎತ್ತಿರೋದೇ ಕಾರಣ. ಆದ್ರಿಂದ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಧ್ಯಾನ ಮಾಡ್ತಿರ್ಲಿಕ್ಕೇನೆ ಪರಮಾತ್ಮ ಬಂದೇ ಬಿಟ್ಟಂತ ಕ್ಷಣದೊಳಗೆ. ಇವತ್ತು ಅಷ್ಟು ಬೇಗ ಕೇಳಿಸುತ್ತಾರೋ ಪ್ರಶ್ನೆ ಉತ್ತರ ನಮಗೆ ಸಿಕ್ಕಿದೆ ಇವತ್ತು. ಅಲ್ರಿ, ಎಲ್ಲಿಯ ವೈಕುಂಠ, ಎಲ್ಲಿಯ ಪರಮಾತ್ಮ ಕೇಳಿಸ್ತಾ ಅಂತ ಕೇಳಿದರೆ ಇವತ್ತು ಎಷ್ಟಿಡೀ ಅಮೆರಿಕಕ್ಕೆ ಪಡ್ತಾ ಇದ್ರು ಕ್ಷಣಕ್ಕೆ ಎಷ್ಟು ಹಲೋ ಅಂದ್ರೆ ಹಲೋ ಅಂದ್ಬಿಟ್ಟಿರ್ತಾರೆ. ಇವತ್ತು ಇಷ್ಟ ಬಂದಿರೋದ್ರಿಂದ ಪುರಾಣ ನಮಗೆ ಕನ್ಫರ್ಮ್ ಆಯ್ತಾಗ ಶಾಸ್ತ್ರ ಒಪ್ಪಿಗೆ ಆಯ್ತು. ದೇವರು ಸರಿಯಾಗಿ ಕರೆದ್ರೆ ಕೇಳಿಸೇ ಕೇಳಿಸುತ್ತೆ ದೇವರಿಗೆ ಅಂತಾಯ್ತು. ಅದು ರಾಂಗ ಮರಾರೇ ಕೇಳಿಸೋದಿಲ್ಲ. ತಪ್ಪು ತಪ್ಪು ಮಂತ್ರ ಹೇಳಿದರೆ, ನಿಷಿದ್ಧ ಮಂತ್ರ ಹೇಳಿದರೆ ದೇವರು ಕೇಳೋದಿಲ್ಲ. ಅದು ಕರೆಕ್ಟ್ ನಮ್ಮ ಕೋಡ್ ಮಣ್ಣು ಕೋಡ್ ಮಾಡಬೇಕಲ್ಲ, ಓಂಕಾರ ಕೋಡ್ ಇದ್ದ ಹಾಗೆ. ಇಲ್ಲಿ ಓಪನ್ ಆಗೋದಿಲ್ಲ, ಯಾವ ಮಂತ್ರ ಓಪನ್ ಆಗೋದಿಲ್ಲ. ಓಂಕಾರ ಹೇಳದೆ ಹೋದರೆ ಯಾವ ಎಷ್ಟೋ ಮಂತ್ರವೂ ಓಪನ್ ಆಗೋದಿಲ್ಲ. ಅದಕ್ಕೆ ಎಷ್ಟಿಡಿ ಕೋಡ್ ಬಿಟ್ಟು ಬೇರೆ ಬೇರೆ ನಂಬರ್ ಮಾಡಿದ್ರೆ ಹೋಗೋದೇ ಇಲ್ಲ. ಅದಕ್ಕೆ ಬೀಜಾಕ್ಷರ ಅಂತ ಕೋಡ್ ಬರೋದೇ ಬೀಜಾಕ್ಷರ ಅಂತ ಕರೆಯ. ಓಂ ಹಾಂ ಹಯಗ್ರೀವಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ. ಆ ಪದ ಹೇಳದೆ ಹೋದರೆ ಆ ತೆಗೆದಕ್ಕೆ ಆಗೋದೇ ಇಲ್ಲ. ಅಂದರೆ ಇವತ್ತು ಟೆಲಿಫೋನ್ ಕಾನ್ಸೆಪ್ಟ್, ಮಂತ್ರಗಳ ಕಾನ್ಸೆಪ್ಟ್ ಹೇಗೆ ಕಾಪಿ ಮಾಡಿ ಬಂದಿದ್ದೆ ನೋಡಬೇಕು. ನಾವು ಪ್ರತಿಯೊಬ್ಬರಿಗೂ ಕೂಡ ವಿಶಿಷ್ಟವಾದಂತಹ ಒಂದು ಅನುಸಂಧಾನ ಕ್ರಮ ಹೇಳುತ್ತಾರೆ. ಪರಮಾತ್ಮ ತಕ್ಷಣ ಕೇಳಿಸ್ತು, ನಮಗೆ ಅರ್ಥ ಆಯ್ತದೆ. ಆದರೆ ಮುಂದಿನ ಪ್ರಶ್ನೆ ಏನು ಗೊತ್ತಕ್ಕೆ, ಅದ್ರ ದೇವರು ಜೋರಾಗಿ ಕಿರಿಸ್ತಾರೆ. ದೇವರು ಕೇಳಲಿ ಅಂತೇಳಿ ಕಿರಿಸ್ಬೇಕಾಗಿಲ್ಲ, ಫೋನ್ನಲ್ಲಿ ಒದರಬೇಕಾದಕ್ಕೆ ಏನೂ ಇಲ್ಲ. ಲೋಕಲ್ ಕಾಲ್ ಎಲ್ಲೋ ಮಾತಾಡಿ, ಎಸ್ ಟಿ ಡಿ ಸ್ವಲ್ಪ ಜೋರ ಮಾತಾಡಿ, ಐ ಎಸ್ ಟಿ ಇನ್ನೂ ಜೋರ ಮಾತಾಡಿ ಅಂತ ಯಾರು ಹೇಳೋದಿಲ್ಲ. ಒಂದೇ ಸ್ಪೀಡ್, ನಾ ಸ್ತೋತ್ರ ವಿಶ್ವಂಭಿಷ್ಣರು ವಶತ್ಕಾರ ಅಂದ್ರೆ ದೇವರಿಗೆ ಕೇಳಿಸೇ ಕೇಳಿಸುತ್ತೆ. ಕೂಗಬೇಕಾಗಿಲ್ಲ, ಕೂಗಿದ್ರೆ ಮನೆಯವರಿಗೆ ಕೇಳಿಸ್ಬೋದು, ದೇವರಿಗೆ ಕೇಳಿಸಲ್ಲ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಉಳಿದವರಿಗೆ ಕೇಳಿಸ್ಬೇಕಾಗಿಲ್ಲ ಕೂಡ, ದೇವರಿಗೆ ಕೇಳಿಸ್ತು. ಇದನ್ನು ಒಪ್ತೇವೆ. ಆದರೆ ಇನ್ನೊಂದು ಇವತ್ತು ಸಾಧ್ಯವಾಗಿಲ್ಲ. ಕೇಳಿಸಿದ ತಕ್ಷಣ ಬರೋದಿದೆಯಲ್ಲ, ಅದು ಮಾತ್ರ ಭಗವಂತನಿಗೆ ಸಾಧ್ಯ, ಉಳಿದ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು ಬೇಗ ಬರಬಹುದೇ ಹೊರತು ಇಮ್ಮಿಡಿಯೇಟ್ ಬರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಭಾಗವತ ಪ್ರಾರಂಭದಲ್ಲಿ ಹೇಳುತ್ತಾರೆ, ಸದ್ಯೋ ಹೃದ್ಯವರುದ್ಧತೆತ್ರ ಕೃತಿಭಿ ಶುಶ್ರೂಷುಭಿಸ್ತಕ್ಷಣಾತ್. ಪರಮಾತ್ಮನ ಸ್ಮರಣೆ ಮಾಡಿದರೆ ಪರಮಾತ್ಮ ತಕ್ಷಣ ಬರ್ತಾನೆ. ಅದು ಹೇಳಿದ ಮಾತೇ ಇಲ್ಲಿ ತೋರಿಸಿರೋದೀಗ. ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಒದಗುವನು, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ದೇವರನ್ನು ಕರೆದರೆ ಎಂಥ ಪ್ರಸಂಗದಲ್ಲೂ ತಕ್ಷಣ ಧಾವಿಸಿ ಬರ್ತಾನೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದು. ಪರಮಾತ್ಮ ಬಂದೇ ಬಂದ. ಇವತ್ತಿಗೂ ಮಾ ಸ್ವಲ್ಪ ಜ್ಞಾಪಕ ಮಾಡಿಕೊಂಡು ಗೊತ್ತಾಗಿ, ಕೆಲವು ದಿವಸಗಳ ಹಿಂದೆ ಒಬ್ಬ ಹುಡುಗ ಹೈದರಾಬಾದ್ನಲ್ಲಿ ಯಾರೋ ಒಬ್ಬರು ಕಿಡ್ನಾಪ್ ಮಾಡಿದ್ದ, ಒಬ್ಬ ತುಂಬಾ ಪರಿಚಿತರ ಹುಡುಗ. ಅವರು ಸುಮಾರು ಒಂದು 20 ವರ್ಷದ ಹುಡುಗ, ಅವರು ಕಿಡ್ನಾಪ್ ಮಾಡಿದ್ದಾರೆ. ಎಲ್ಲಿದ್ದಾನೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಪಾಪ ಎಷ್ಟೆಷ್ಟು ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ ಭಾರಿ ಫ್ರೆಂಡ್ಸ್, ಏನು ಲೊಕೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೈದರಾಬಾದ್ ಬಾಂಬೆಗೆ ಹೋಗಿಬಿಟ್ಟಿದ್ದಾರೆ. ಅವನನ್ನು ಹೋಗಿದ್ಬಿಟ್ಟು ಚಿತ್ರಹಿಂಸೆ ಮಾಡ್ತಾ ಇದ್ದಾರಂತೆ. ಪಾಪ ಭಿಕ್ಷೆ ಬೆಳ್ಳಕ್ಕೆ ಅವ್ರು ಕೈಕಾಲು ಬರೋದು, ಭಿಕ್ಷೆ ಕಳಿಸೋದು ಪದ್ಧತಿ. ಭಿಕ್ಷೆ ಕೊಡ ಸಾಯಂಕಾಲ ಎಲ್ಲ ಹೊತ್ಕೊಂಡು ಹೋಗ್ಬಿಡು. ಎಷ್ಟೋ ಜನ ಕಿಡ್ನಾಪ್ ಮಾಡಿ ಮಾಡೋ ಕೆಲಸ ಅದೇನು. ಅವನು ಚಿತ್ರಹಿಂಸೆ ಮಾಡ್ತಾ ಇದ್ದಾರೆ. ಅವ್ರು ಏನು ಒದ್ದಾಡ್ತಾ ಇದ್ದಾರೆ, ಏನ್ ಮಾಡಿದ್ರು ಆಗ್ತಾ ಇಲ್ಲ ತಪ್ಪಿಸಿಕೊಳ್ಳೋದಕ್ಕೆ. ದೇವರ ದಯ ಆದ್ರೆ ಇದೇ ರೀತಿ ನಡೆದಾಗ ಇದ್ದಕ್ಕಿದ್ದಾಗ ಅವ್ರ ಮನೆ ಒಳ್ಳೆ ಸದಾ ಸಂಪ್ರದಾಯ ಇರಿಸ್ರು. ಪಾಪ ನರಸಿಂಹದೇವರು ಕುಲದೇವರು, ಅವರಿಗೆ ನರಸಿಂಹ ನರಸಿಂಹ ಮನಸ್ಸಿನ ಮಾಡಿಬಿಟ್ಟಂತೆ. ಪಾಪ ಏನಾಯ್ತೋ ಏನೋ ಅವರಿಗೆ, ಬಿಟ್ಟು ವಾಪಸ್ಸಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ರೆ ತಮಾಷೆ ಅಂತ ಕೇಳಿದ್ರೆ ಅವರೇನೆ ವಾಪಸ್ ಇದ್ದಲ್ಲಿಗೆ ಬಿಟ್ಟು ಹೋಗ್ಬಿಟ್ಟಿರ್ತಾಳೆ. ಏನ್ ಮತ್ತೆ ಬೇರೆ ಯಾಕೆ ಅಂತ ಯಾರು ಅವ್ರಿಗೆ ಅರ್ಥ, ಇವರಿಗೂ ಅರ್ಥ ಆಗಿಲ್ಲ. ಪಾಪ ಇವತ್ತಿಗ ಶಕ್ತಿ ಇದೆ, ಇವತ್ತಿವತ್ತು ಇಂಥ ವೃಕ್ಷ ಭಾರಿ ಆಗಬೇಕಾಗುತ್ತೆ. ಯಮದೂತರು ಬರೋದು ಯಾವಾಗಲೂ ಸದ್ಯ ಜನಗಳೇ ಯಮದೂತರು ಇದ್ದಾಗಿರ್ತಾರೆ. ಇವತ್ತಿನ ದಿವಸ ಎಲ್ಲಿ ಹೋದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಹಾಳು ಮಾಡ್ತಿರ್ತಾರಲ್ಲ, ಅದಕ್ಕೆ ಇವತ್ತು ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ಪರಮಾತ್ಮ ಕಾಪಾಡ್ದ ಸಂಶಯ ಪಡ್ಲಕ್ಕೆ ಹೋಗಬೇಡಿ, ಕಾಪಾಡಿಯೇ ಕಾಪಾಡ್ತಾನೆ. ಬಂದಿದ್ದು ಗರುಡಾರೂಢನಾಗಿ ಬಂದಂತೆ ಪರಮಾತ್ಮ. ಬಂದು ಅಲ್ಲೇ ತಪ್ಪಾಡಿಬಿಡ್ತಾರೆ, ಸಿರಿಗೆ ಹೇಳದೆ ಬಂದೆ ಅಂತ ದಾಸರಾಯರು ಹೇಳುತ್ತಾರೆ. ದಾಸರಾಯರು ಸರಿಯಾಗಿ ಹೇಳಿದ್ದಾರೆ, ಆ ತಪ್ಪರ್ಥ ಮಾಡ್ಕೊಳ್ತೇವೆ. ದೇವರಿಗೆ ಭಾರಿ ಗಡಿಬಿಡಿ, ಮಹಾಲಕ್ಷ್ಮಿ ಕೂಡ ಹೇಳಕ್ಕಾಗಲೇ ಇಲ್ಲ ಪಾಪ, ತಕ್ಷಣ ಬಂದುಬಿಟ್ಟ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ನಮಗೆ ಟೆನ್ಷನ್ ಆಗ್ತದೆ, ದೇವರು ಎಷ್ಟು ಟೆನ್ಷನ್ ಮಾಡ್ಕೋತಾನ ಕರೆದುಬಿಟ್ರೆ ನಾವೀಗ. ಅದಕ್ಕೆ ನಾವು ಜೋರ ಕರಿಬಾರದು, ನಿಧಾನವ ಪಾಪ ಅಂತ ಕರಿಬೇಕು ಅಂತ ಅನ್ಕೊಂಡ್ಬಿಡುತ್ತೆ. ದೇವರಿಗೆ ಟೆನ್ಷನ್ ಆಗಿಬಿಟ್ರೆ ಏನ್ ಮಾಡಬೇಕಾಗ. ದಾಸರಾಯರು ಹೇಳಿದ್ದಾನೆ, ದಾಸರಾಯರು ಹೇಳಿದ್ದೇವೆ ಜನ ತಿಳ್ಕೊಂಡಿದ್ದೇವೆ. ದಾಸರ ಹಾಗೆ ಹೇಳಲಿಲ್ಲ, ಲಕ್ಷ್ಮೀದೇವಿಗೆ ಹೇಳದೆ ಪರಮಾತ್ಮ ಬಂದ ಅಂದ್ರೆ ಅರ್ಥ ಬಾರಿ ಅವಸರ ಪಡ್ಕೊಂಡು ಬಂದ ಅಂತ ಅರ್ಥ ಅಲ್ಲ. ಲಕ್ಷ್ಮೀದೇವಿಗೆ ಹೇಳಲಿಲ್ಲ ಅಂದ್ರೆ ಯಾತಕ್ಕೆ ಹೇಳಲಿಲ್ಲ ಅಂದ್ರೆ ಲಕ್ಷ್ಮಿ ಜೊತೆಗೆ ಕರ್ಕೊಂಡು ಬರ್ತಿರ್ತಾನೆ ಹೇಳಬೇಕಾಕೆ ಅಂತ ಅರ್ಥ. ಲಕ್ಷ್ಮೀದೇವಿ ಜೊತೆಗೆ ಬರ್ತಾನೆ, ಲಕ್ಷ್ಮೀನಾರಾಯಣ ಇಲ್ಲದ ಜಾಗ ಅಂತ ಏನಾದ್ರು ಇದೆಯಾ? ಸಮಾನ ಅಂತ ಮಹಾಲಕ್ಷ್ಮಿ ಹೆಸರು. ಯಾರು ಹೇಳ್ತಾರ ಗೊತ್ತಾ? ಯಾರ ಹಿಂದೆ ಬರೋದಿಲ್ಲ ಅವ್ರಿಗೆ ಹೋಗಿ ಬರ್ತೇವೆ ಅಂತ ಹೇಳ್ತಾರೆ. ಬರೋರು ಹೇಳ್ತಾರೆ, ಜೊತೆ ಬರೋರಿಗೆ ಹೋಗಿ ಬರ್ತೇವೆ ಅಂತ ಹೇಳ್ತಾರಾ? ಇಲ್ಲ. ಅಂದ್ರೆ ಲಕ್ಷ್ಮೀನಾರಾಯಣರ ವಿಯೋಗ ಇಲ್ಲ ಅಂತ ಹೇಳೋದಕ್ಕೆ ಆ ಮಾತು ಬಂದ್ರೆ ಪರಮಾತ್ಮನ ಅವಸರ ಆಯ್ತು ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿ ಅಪಾರ್ಥ ಮಾಡಿಕೊಂಡ್ರೆ ಎಂದೂ ಶಾಸ್ತ್ರಾರ್ಥ ಆಗೋದೇ ಇಲ್ಲ. ಪರಮಾತ್ಮ ಬಂದು ಆ ಆನೆಯನ್ನು ಹಿಡಿದು ಮೇಲೆ ಕೆತ್ತಿದನಂತೆ. ಎಂಥ ಶಕ್ತಿ ಪರಮಾತ್ಮನದು ಅಂದ್ರೆ ಆನೆ ಕಡೆಗೆ ಬಂತು ಅಲ್ಲ, ಮೊಸಳೆ ಸಮೇತ ಕಡೆಗೆ ಬಂತು. ಮೊಸಳೆ ಸಮೇತ ಕಡೆಗೆ ಬರುತ್ತೆ. ತಕ್ಷಣ ಚಕ್ರೇಣ ನಕ್ರವದನ ಮಿನಿಪಾಠ್ಯ ತಸ್ಮಾತ್ ಹಸ್ತೇ ಪ್ರದೃಶ್ಯ ಭಗವಾನ್ ಕೃಪಯ ಉಜ್ಜಹಾರ. ಆಮೇಲೆ ಚಕ್ರವನ್ನು ಬಿಟ್ಟು ನಕ್ರದ ವದನವನ್ನ ಅದರ ತಲೆಯಿಂದ ಕತ್ತರಿಸಿಬಿಟ್ಟಂತೆ ಪರಮಾತ್ಮ. ಗಜೇಂದ್ರ ಮೋಕ್ಷವನ್ನು ಮಾಡಿಬಿಟ್ಟ. ನಮಗೊಂದು ಪ್ರಶ್ನೆ ಬಂದೇ ಬರುತ್ತೆ, ಅಂತ್ಯಕಾಲಕ್ಕೆ ಗಜೇಂದ್ರ ಅದು ಮನುಷ್ಯ ಕೂಡ ಅಲ್ಲ, ಏನೋ ದೊಡ್ಡ ಆನೆ. ಅದಕ್ಕೆ ದೇವರ ಸ್ಮರಣೆ ಬಂತು ಅಂದ್ರೆ ನಮಗೂ ಬರುತ್ತೋ ಏನು ಯಾರಿಗೆ ಗೊತ್ತು? ಸಾಯ್ಬೇಕಾದ್ರೆ ನಮಗೂ ಇದ್ದಕ್ಕಿದ್ದಾಗ ನಾರಾಯಣ ಅಂತ ಬಂದ್ಬಿಟ್ರೆ ಆಯ್ತಲ್ಲ, ಯಾಕೆ ಇವತ್ತಿನಿಂದ ಕಷ್ಟಪಡಬೇಕು? ಅವನಿಗೆ ಬಂದ ನಮಗೆ, ಅವನ ಪ್ರಾಣಿಗೆ ಬಂದ ನಮಗೆ ಯಾಕೆ ಬರಬಾರದು? ನಮ್ಮ ಸಮಸ್ಯೆ ಎಷ್ಟೋ ಜನ ಹೇಳ್ತಿರ್ತಾರೆ, ವಯಸ್ಸಾದ್ರೆ ಬರುತ್ತೆ ಬಿಡ, ಯಾಕೆ ಯೋಚನೆ ಮಾಡ್ತೀಯ ಅಂತ ಹೇಳ್ತಾರೆ.